यदि तं तव भक्तानाम् अस्माकं गृहरे हरे तदासु कार्यं कार्यज्ञ प्रलयर्कायितप्रभ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ಆದರದಿ ಕೇಳುವುದು. ವಿಭೂತಿ ಸಂಧಿ ಪದ್ಯ ನಂಬರ್ 28. ಈ ಪದ್ಯದಲ್ಲಿ ಇಷ್ಟು ತನಕ ದೇಹವೇ ಒಂದು ದೇಹದಲ್ಲೇ ದೇವರು ಎಲ್ಲ ನಮಗೆ ಕೊಟ್ಟು ಕಳಿಸಿದ್ದಾನ, ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದು. ಆಮೇಲೆ ದೇಹಕ್ಕೆ ಹಾಕೊಳ್ಳುವಂತ ಆಭರಣಗಳು ಮತ್ತು ಆಭರಣಗಳು ಸಿಕ್ಕುವಂತ ಅಂಗಡಿಗಳು ಎಲ್ಲ ಪ್ರತಿ ಪದಾರ್ಥಗಳಲ್ಲೂ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದು ಸ್ಟೆಪ್ ಹೈಯರ್ ತಕೊಂಡು ಹೋಗ್ತಾರೆ. ಇಲ್ಲಿ ಎರಡು ವಿಷಯಗಳು. ಒಂದು ಏನು ಅಂದ್ರೆ, ಈ ಒಂದು ದೇವರನ್ನ ಉಪಾಸನೆ ಮಾಡೋದು ಅಂದ್ರೆ ನಾವು ನೋಡ್ತೀವಿ, ನಾವು ಪೂಜೆ ಏನಾದ್ರು ಮಾಡ್ಬೇಕಂದ್ರೆ ನಮ್ಗೆ ಒಂದು ಪ್ರತಿಮೆ ಬೇಕಾಗಿರುತ್ತೆ. ಪ್ರತೀಕದಲ್ಲಿ ನಾವು ಉಪಾಸನೆ ಮಾಡ್ಬೇಕು. ಪ್ರತೀಕದಲ್ಲಿ ಪೂಜೆ ಆಗಲಿ ಏನಾಗ್ಲಿ ಸುಮ್ಮನೆ ಕೂತು ಮಾಡಕ್ ಆಗೋದಿಲ್ಲ. ಷೋಡಶೋಪಚಾರ ಪೂಜೆಗಳು ಏನಾದ್ರು ಮಾಡ್ಬೇಕಂದ್ರೆ ಪ್ರತೀಕ ನಮ್ಗೆ ಬೇಕಾಗಿರುತ್ತೆ. ಸೊ ನಮ್ಗೆ ನಮ್ಮ ಲಿಮಿಟೇಷನ್ ಇಸ್ ದಟ್. ಬಟ್ ಇನ್ನು ಅಧಿಕಾರಿಗಳು ಅನೇಕ ರೀತಿಯಾಗಿರ್ತಾರೆ. ಅವ್ರು ಬಂದು ಯಾವ್ದು ಅಂದ್ರೆ ಅಂಥದ್ದು ಬಹಿರ್ದಕ್ ಅಂತ ಹೇಳ್ತಾರೆ. ಒಳಗೆ ಇರುವಂತ ಭಗವಂತನನ್ನು ನೋಡ್ತಾರೆ, ಹೊರಗೆ ಇರುವಂತ ಭಗವಂತನನ್ನು ನೋಡ್ತಾರೆ. ಅಂದ್ರೆ ಏನು, ತಮ್ಮ ಒಳಗೆ ಇರುವಂತ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗೋವಾಗ ಆ ತಮ್ಮ ಹೃದಯ ಗುಹೆಯಲ್ಲಿ ಇರುವಂತ ಬಿಂಬಮೂರ್ತಿ ಕಾಣಿಸ್ತಾನ, ಅದೇ ಬಿಂಬಮೂರ್ತಿ ಹೊರಗೆ ಇರುವಂತ ವಸ್ತುಗಳಲ್ಲಿನೂ ಕಾಣಿಸ್ತಾನಂತ. ಅವ್ರಿಗೆ ಬಾಹ್ಯ ದೃಕ್, ಅಂತರ್ದೃಕ್, ಬಾಹ್ಯ ದೃಕ್ ಅಂತಾರೆ. ಇನ್ನೊಬ್ರು ವ್ಯಾಪ್ತ ಉಪಾಸಕರು ಅಂತ ಇರ್ತಾರೆ, ದೇವತೆಗಳು, ಅಭಿಮಾನಿ ದೇವತೆಗಳು ಮುಂತಾದವ್ರಿಗೆ ಎಷ್ಟು ಕಾಣುತ್ತೆ ಅಂದ್ರೆ ಈ ಬ್ರಹ್ಮಾಂಡ ಮಾತ್ರ ಇಲ್ಲ, ಅದನ್ನ ದಾಟಿ ಇರುವಂತ ಎಲ್ಲ ಕಡೆನು ಸರ್ವ ವ್ಯಾಪ್ತವಾದ ಭಗವಂತನ ನೋಡ್ತಾರೆ. ಅಂದ್ರೆ ತಮ್ಮ ಒಳಗಿರುವಂತ ಬಿಂಬರೂಪಿ ಭಗವಂತನನ್ನ ಹೊರಗೆ ಇರುವಂತ ಪದಾರ್ಥಗಳಲ್ಲಿ ಎಲ್ಲದಲ್ಲಿ ನೋಡ್ತಾರೆ, ಪ್ಲಸ್ ವ್ಯಾಪ್ತವಾಗಿ ಎಲ್ಲ ಕಡೆನು ನೋಡ್ತಾರೆ. ಅದೇ ವ್ಯಾಪ್ತಿ ಸಂಧಿಯಲ್ಲಿ ಬಂತಲ್ಲ ಪುರುಷ ರೂಪ ಅಂತ ಹೇಳಿ ಮೂರು ತರ ಕೊಡ್ತಾರೆ. ಒಂದು ಬ್ರಹ್ಮಾಂಡಕ್ಕೆ ಹೊರಗೆ ಪುರುಷ ರೂಪತ್ರಯ ಅಂತ ಬಂದಾಗ ಆ ಪುರುಷ ರೂಪ ಅಂಬೋದು ಬ್ರಹ್ಮಾಂಡಕ್ಕೆ ಹೊರಗೆ ಇರುವಂತ ಒಂದು ರೂಪ, ಆಮೇಲೆ ಬ್ರಹ್ಮಾಂಡದಲ್ಲಿ ಇರುವಂತ ಒಂದು ರೂಪ, ಇನ್ನೊಂದು ಆ ಒಂದು ದೇಹದಲ್ಲಿ ಇರುವಂತ ರೂಪ. ಈ ಪುರುಷ ರೂಪತ್ರಯ ಅನೇಕ ರೀತಿಯಿಂದ ಹೇಳ್ತಾರೆ, ಮೂರು ಹೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದೇವತೆಗಳು ಹೇಗೆ ಉಪಾಸನೆ ಮಾಡ್ತಾರೆ, ಈ ಉಪಾಸನೆ ನಮ್ಗೆ ಮಾಡಕ್ ಆಗೋದಿಲ್ಲ ಇಲ್ಲಿ ಬರುವಂತ ವಿಷಯಗಳು. ಬಟ್ ದೇವತೆಗಳು ಹೀಗೆ ಉಪಾಸನೆ ಮಾಡ್ತಾರೆ, ಅವ್ರಿಗೆ ಪ್ರತೀಕವೇ ಬೇಕಾಗಿಲ್ಲ. ಒಂದು ಐಕಾನ್ ಎಲ್ಲ ಕಡೆ ಇರುವಂತ ಭಗವಂತನ ನೋಡುವುದು ಹೇಗೆ ನೋಡ್ತಾರೆ, ಹೀಗೆ ಅವ್ರು ನೋಡ್ತಾರೆ ಅಂತ ನಾವು ತಿಳ್ಕೊಳ್ಳೋದು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ. ವಾರಿಜ ಭವಾಂಡವೆ ಸುಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನ ಉದಿಗ್ವಸ್ತ್ರಗಳು ನುಡಿ ಮಂತ್ರ ಭೂರುಹ ಜಪಲ ಪುಷ್ಪಗಂಧ ಸಮೀರ ಶಶಿರವಿ ದೀಪ ಭೂಷಣ ತಾರಕೆಗಳೆಂದರ್ಪಿಸಲು ಕೈಕೊಂಡು ಮನ್ನಿಸುವ ಅಂತ ಹೇಳ್ತಾರೆ. ಭಗವಂತ ಸ್ವೀಕಾರ ಮಾಡ್ತಾನೆ ಇಲ್ಲಿ. ಎಷ್ಟು ಹೇಗೆ ಥಾಟ್ ಅಂದ್ರೆ ಅವ್ರದ್ದು ಈ ಇಡೀ ವಾರಿಜ, ವಾರಿಜ ಅಂದ್ರೆ ವಾರಿ ಅಂದ್ರೆ ನೀರು, ವಾರಿಜ ಅಂದ್ರೆ ನೀರಲ್ಲಿ ಹುಟ್ಟಿರುವಂತ ತಾವರೆ, ಆ ಪ್ರಳಯ ಜಲದಲ್ಲಿ ಆ ಭಗವಂತ ಎಂಬ ನಾರಾಯಣ, ಅವನೇ ನಾರಾಯಣನೇ ವಾರಿ. ಆ ವಾರಿಯಲ್ಲಿ ಆ ಆಶ್ರಯಭೂತಳಾಗಿರುವಂತ ಲಕ್ಷ್ಮಿ, ಆ ಲಕ್ಷ್ಮಿಯಿಂದ ಹುಟ್ಟಿದಂತ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಂದ ನಿಯಮನೆ ಮಾಡಿಸಿದಂತ ಈ ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡವೇ ಇಡೀ ಬ್ರಹ್ಮಾಂಡಂ ವರಮಂದಿರಂ ಅಂತ ಹೇಳಿದಂತೆ ಈ ವಾರಿಜ ಭವಾಂಡವೇ ಮಂಟಪ, ದೊಡ್ಡ ಮಂಟಪ ಅಂತ. ಎಂಟೈರ್ ಯೂನಿವರ್ಸ್ ಅನ್ನೇ ನೋಡ್ತಾರೆ, ಅದನ್ನೇ ಮಂಟಪ. ಬಿಯಾಂಡ್ ದ ಯೂನಿವರ್ಸ್, ಬ್ರಹ್ಮಾಂಡ ಒಳಗೆ ಹೊರಗೆ ಅದನ್ನೇ ಒಂದು ದೊಡ್ಡ ಮಂಟಪ ಅಂತ ನೋಡ್ತಾರೆ. ಮಂಟಪ ಅಂದ್ರೆ ಏನು ಅಂದ್ರೆ, ಮಂಟಪ ಅಂಬೋ ಶಬ್ದಕ್ಕೆ ಮಡಿಭೂಷಾಯಾಮ್ ಅಂತ ಅಂದ್ರೆ ಭೂಷಣವಾಗಿ ತುಂಬಾ ಚಂದಾಗಿ ಅಲಂಕೃತವಾಗಿ ಇರುವಂತದ್ದು, ಭೂಷಣ ಪ್ರಾಯವಾಗಿರುವಂತದ್ದು ಮಂಟಪ ಆಗತ್ತೆ ಆ ಈ ಇಡೀ ಬ್ರಹ್ಮಾಂಡ. ಯಾಕೆಂದ್ರೆ ಭಗವಂತ ಸೃಷ್ಟಿ ಮಾಡಿದ್ದು, ಈ ಸೃಷ್ಟಿ ಮಾಡಿದಂತ ಈ ಬ್ರಹ್ಮಾಂಡ ಮಂಟಪ. ಆದ್ರೆ ಅಲ್ಲಿ ಮಂಟಪದಲ್ಲಿ ಒಂದು ನಾವು ಪೂಜೆ ಮಾಡುವಂತ ಪದ್ಧತಿಯನ್ನು ಹೀಗೆ ಇವರು ವ್ಯಾಪ್ತ ಉಪಾಸನೆ ಮಾಡ್ತಾರೆ. ನಾವು ಏನು ಮಾಡ್ತೀವಿ, ನಮ್ಮ ಪೂಜೆ ಕೋಣೆಯಲ್ಲಿ ಹೋಗಿ ದೇವರಿಗೆ ಹಾಗೆ ಮಾಡ್ತೀವಿ, ಫಸ್ಟ್ ಸ್ವಾಗತಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ ಅಂತ ಹಾಗೆ ಅದೇ ರೀತಿಯಲ್ಲಿ ಇದೆ ಇದೆ ನೋಡಿ. ಆಮೇಲೆ ನೆಕ್ಸ್ಟ್ ಬರೋದು ಸಿಂಹಾಸನ ಆಸನಂ ಸಮರ್ಪಯಾಮಿ ಅಂತ ನೀವು ಹೇಳೋವಾಗ ಮೇರುಗಿರಿ ಸಿಂಹಾಸನ ಮೇರುಗಿರಿಯಿಂದ ಅದು ಮೇರು ಎಲ್ಲಿ ಇದೆ ಏನು ಅಂದ್ರೆ, ಮೇರು ಎಂಬುದು, ಮೇರು ಅಂದ್ರೆ ಬೇಸಿಕಲಿ ದೊಡ್ಡದು, ಮೇರುಕೃತಿ ಅಂತ ಹೇಳಿ. ಮೇರು ಎಂಬುದು ಎಲ್ಲದಕ್ಕಿಂತಲೂ ತುಂಬಾ ಎತ್ತರವಾಗಿ ಇರುವಂತ ಒಂದು ಲ್ಯಾಂಡ್ ಅಂತ ತಕೊಂಡ್ರೆ, ಆ ಪ್ರದೇಶದಲ್ಲಿ ಯಾವುದು ಎತ್ತರ ಸ್ಥಾನದಲ್ಲಿ ಇದೆಯೋ ಅದಕ್ಕೆ ಮೇರು ಅಂತ ಹೇಳ್ತಾರೆ. ಅಥವಾ ಮೇರು ಎಂಬುದು ಈ ಒಂದು ಬ್ರಹ್ಮಾಂಡ ತಕೊಂಡ್ರೆ, ಬ್ರಹ್ಮಾಂಡಕ್ಕೆ ಒಂದು ಸೆಂಟ್ರಲ್ ಪಿವಟ್, ಹಾಗೆ ಸೆಂಟರ್ಲಿ ಇರುವಂತದ್ದು ಮೇರು ಅಂತಾರೆ. ಅದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ, ಗೋಚರ ಆಗುವ ಒಂದು ಪರ್ವತ ಅಲ್ಲ, ದೊಡ್ಡ ಪರ್ವತ ಅದು. ಅದು ದಟ್ ಈಸ್ ಈ ಭೂಸ್ಥಾನದಲ್ಲಿ, ಆ ಒಂದು ಪಂಚಮಸ್ಕಂದ ಭಾಗವತದಲ್ಲಿ ಬರುತ್ತೆ, ಈ ವರ್ಣನೆ ಬರುತ್ತೆ. ಆ ಒಂದು ಭೂಸ್ಥಾನದಲ್ಲಿ ಒಂದು ಇಟ್ ಈಸ್ ದ ಹೆಡ್ ಕ್ವಾರ್ಟರ್ಸ್, ಆ ಚತುರ್ಮುಖ ಬ್ರಹ್ಮನನ್ನ ರಾಜಧಾನಿ ಭೂಲೋಕದಲ್ಲಿ ಅದು ಒಂದು ರಾಜಧಾನಿಯಾಗಿದೆ ಅಂತ ಹೇಳ್ತಾರೆ. ಆ ಮೇರುಗಿರಿ, ಮೇರುಗಿರಿ ಆ ದೊಡ್ಡ ಬೆಟ್ಟ ಸಿಂಹಾಸನ. ಅದು ತಾತ್ಪರ್ಯ ಏನು ಅಂದ್ರೆ, ದೇವರು ಎತ್ತರದ, ಅವನು ಉತ್ಕೃಷ್ಟನಾದವನು, ಅವನನ್ನ ಕೂಡಿಸಿ ಇಡುವಂತ ಜಾಗವು ನಮ್ಕಿಂತ ದೊಡ್ಡ ಎತ್ತರ ಸ್ಥಾನದಲ್ಲಿ ಅವನನ್ನ ಕೂಡಿಸಿ ಇಡಬೇಕು. ಅದಕ್ಕೆ ನಾವು ಒಂದು ಮಂಟಪ ಹಾಕಿ ಅಲ್ಲಿ ಒಂದು ಒಂದು ಪೀಠ ಇಡ್ತೀವಿ, ಒಂದು ಸಿಂಹಾಸನ ತರ, ಒಂದು ಶೇಷ ಸಿಂಹಾಸನ, ಏನೋ ಒಂದು ಸಿಂಹಾಸನ ಏನೋ ಒಂದು ಹಾಕ್ತೀವಿ, ಏನು ಇಲ್ಲದ್ರೆ ಒಂದು ಅಟ್ಲೀಸ್ಟ್ ಒಂದು ರಂಗೋಲಿ ಏನಾದ್ರು ಹಾಕ್ತೀವಿ. ಸೊ ಮೇರುಗಿರಿ ಸಿಂಹಾಸನವು. ಆಮೇಲೆ ಈ ದೇವರಿಗೆ ಫಸ್ಟ್ ಅದಾದ ಮೇಲೆ ಆಸನ ಸಮರ್ಪಣೆ, ಅರ್ಘ್ಯಂ ಪಾದ್ಯಂ ಎಲ್ಲ ಸ್ನಾನಂ ಸಮರ್ಪಣೆ, ಬೇರೆ ಸ್ನಾನಕ್ಕೆ ನೀರು ಕೊಡ್ತೀವಿ ಭಗವಂತನಿಗೆ. ಅಂದ್ರೆ ಏನು ಇಲ್ಲಿ ಏನು ಅಂದ್ರೆ, ಭಾಗೀರಥಿಯೇ ಮಜ್ಜನವು ಅಂತ ಹೇಳ್ತಾರೆ. ಭಾಗೀರಥಿಯೇ ಮಜ್ಜನವು ಅಂತ ಹೇಳುವ ಮೂಲಕ ಭಾಗೀರಥಿ ಅಂದ್ರೆ, ಭಾಗೀರಥಿ ಅಂದ್ರೆ ಗಂಗಾ ಮಾತ್ರ ಅಲ್ಲ, ಆ ಗಂಗಾ ಮುಂತಾದ ಎಲ್ಲ ನದಿಗಳು, ಬರೀ ನದಿ ಅಲ್ಲ, ನದಿ ಅಭಿಮಾನಿ ದೇವತೆಗಳು, ನದಿಗೆ ಅಭಿಮಾನಿ ದೇವತೆಗಳು ಅಲ್ಲಿ ತಕೋಬೇಕು. ಎಲ್ಲ ಅಭಿಮಾನಿ ದೇವತೆಗಳು ಭಗವಂತನಿಗೆ, ಭಗವಂತನಿಗೆ ಸ್ನಾನಕ್ಕೆ ಕೊಡುವಂತ ನೀರು ಅಂತ ಅನುಸಂಧಾನ ಮಾಡ್ತಾರೆ. ಅಂದ್ರೆ ಅದಲ್ಲಿನೂ ಭಗವಂತನೇ ಇರ್ತಾನೆ. ಆ ಭಾಗೀರಥಿ ಭಗ ಅಂಬೋ ರೂಪದಿಂದ ಐಶ್ವರ್ಯ ಸಂಪನ್ನನಾದ ಭಗವಂತನೇ ಇದ್ದಾನೆ. ಭಾಗೀರಥಿಯೇ ಮಜ್ಜನವು, ಅವನು ಅದೇ ಅವನು ಅವನಿಗೆ ಸ್ನಾನ ಮಾಡುವಂತ ನೀರು ಅಂತ ಹೇಳ್ತಾರೆ. ಸ್ನಾನ ಆದ ಮೇಲೆ ನಾವು ನೆಕ್ಸ್ಟ್ ಮಾಡೋದು ವಸ್ತ್ರಂ ಸಮರ್ಪಯಾಮಿ. ವಸ್ತ್ರಂ ಎರಡು ವಸ್ತ್ರ, ಕೆಳಗೆ ಕೆಳಗಿನ ವಸ್ತ್ರ, ಮೇಲಿನ ವಸ್ತ್ರ, ಎರಡು ವಸ್ತ್ರ ಸಮರ್ಪಣೆ ಮಾಡ್ತೇವೆ. ಅದು ಏನು ಇಲ್ಲಿ ವಸ್ತ್ರಗಳು ಅಂದ್ರೆ ದಿಕ್ಕುಗಳು ಇರುತ್ತೆ ನೋಡಿ. ಈ ದಿಕ್ಕುಗಳು ಎಲ್ಲ, ಒಂದು ಪದಾರ್ಥ ಇರಬೇಕಂದ್ರೆ ಆ ಪದಾರ್ಥಕ್ಕೆ ಎಲ್ಲ ದಿಕ್ಕುಗಳ, 10 ದಿಕ್ಕುಗಳ ಸಂಬಂಧ ಇರಬೇಕು. ಹಾಗೇನೆ ಇಲ್ಲಿ 10 ದಿಕ್ಕು ಮತ್ತು ದಿಕ್ಕು ಮೇನ್ ದಿಕ್ಕುಗಳು ಮತ್ತು ಅವಾಂತರ ದಿಕ್ಕುಗಳು ಅಂತ ಹೇಳ್ತಾರೆ. ದಿಕ್ಕುಗಳು ಕೆಳಗೆ ಹಾಕೊಂಡ ಒಂದು ವಸ್ತ್ರ, ಮೇಲೆ ಹೊತ್ತುಕೊಳ್ಳುವ ವಸ್ತ್ರ, ಅವಾಂತರ ದಿಕ್ಕುಗಳು. ಹೀಗೆ ಈ ವಸ್ತ್ರಂ ಸಮರ್ಪಯಾಮಿ ಅಂತ ಬರವಾಗ ಇದೇ ವಸ್ತ್ರಂ ಸಮರ್ಪಯಾಮಿ ಅಂತ ಅವರು ಚಿಂತನೆ ಮಾಡ್ತಾರಂತ. ಆಮೇಲೆ ಈ ಪೂಜೆ ಎಲ್ಲ ನಾವು ಮಾಡ್ತಾ ಇರುವಾಗ ಆಶ್ರಮ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ ಅಂದ್ರೆ ಹೇಳ್ತೀವಿ ನಾವು ಮಂತ್ರ. ಮಂತ್ರ ಅಂದ್ರೆ ಬಾಯಿಂದ ಹೇಳುವುದು ಒಂದು, ಇನ್ನೊಂದು ಮನಸ್ಸಿನಲ್ಲಿ ಮೆಲುಕು ಹಾಕೋದು, ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರೋದು. ಅದಕ್ಕೆ ಹೇಳ್ತಾರೆ ಈ ಒಂದು ನಾವು ಏನೇನು ಬಳಸ್ತೀವೋ, ಮಾತಿಗೆ ಏನೇನೆಲ್ಲ ಬಳಸ್ತೀವೋ, ಇದು ಮಾತ್ರ ನಾವು ಅಂತಿಲ್ಲ, ಎಲ್ಲೆಲ್ಲಿ ಯಾವ ಯಾವ ಶಬ್ದಗಳು, ಪಕ್ಷಿಗಳು ಮಾಡುವಂತ ಧ್ವನಿಗಳು, ಏನೇನು ಶಬ್ದಗಳು ಇರುತ್ತೋ ಎಲ್ಲವೂ ನುಡಿ ಮಂತ್ರ. ಏನೇನು ಬಾಯಿಂದ ಏನೇನು ಬರುತ್ತ, ಬಾಯಿಂದ ಬರೋದು ಇನ್ನೊಂದು ನಾಭಿಯಿಂದ ಶಬ್ದ ಹೊರಡತ್ತ, ಆ ಶಬ್ದನು ದಟ್ ಈಸ್ ಅನ್ಹರ್ಡ್ ಸೌಂಡ್, ಸೌಂಡ್ ದಟ್ ಕೆನಾಟ್ ಬಿ ಹರ್ಡ್, ಒಳಗಿಂದ ಬರುವಂತ ಸ್ಪಂದನೆ ಆಗಿ ಬರುವಂತಹ ಶಬ್ದಗಳು. ಸೊ ಇದೆಲ್ಲವೂ ಅವನಿಗೆ ಅದೇ ಮಂತ್ರ ಆಗ್ಬಿಡತ್ತ ಅಂತ. ಆಮೇಲೆ ಇದಾದ ಮೇಲೆ ವಸ್ತ್ರಂ ಸಮರ್ಪಯಾಮಿ ಆದ್ಮೇಲೆ ಅವರಿಗೆ ದೇವರಿಗೆ ಕೊಡುವಂತ ನಾವು ಏನ್ ಇನ್ನು ಕೊಡ್ತೀವಿ, ಪುಷ್ಪ ಫಲ ಪುಷ್ಪ ಕೊಡ್ತೀವಿ. ಪುಷ್ಪ ಪುಷ್ಪವೇ ತಕೊಂಡಿದ್ದಾರೆ. ಭೂರುಹಜ ಅಂದ ಭೂ ಭೂ ಅಂದ್ರೆ ಈ ಒಂದು ನೆಲದಲ್ಲಿ, ಭೂ ರುಹ ಅಂದ್ರೆ ಉಹ, ಭೂ ಉಹ ಅಂದ್ರೆ ಈ ನೆಲವನ್ನ ಭೇದನೆ ಮಾಡಿ ಹೊರಗೆ ಬರುವಂತದ್ದು ಅಂದ್ರೆ ಏನು, ಗಿಡಗಳು, ಗಿಡಗಳು, ಮೂಲಿಕೆಗಳು, ಕ್ರೀಪರ್ಸ್, ಲತೆಗಳು ಮುಂತಾದ ಭೂಮಿಯಿಂದ ಹೊರಗೆ ಬರುವಂತಕ್ಕೆ ಭೂರುಹ ಅಂತ ಹೇಳ್ತಾರೆ. ಭೂರುಹ ಅದನಿಂದ ಬರುವಂತ, ಈ ಗಿಡದಿಂದ ಬರುವಂತ ಭೂರುಹಜ, ಆ ಗಿಡಗಳಿಂದ ಏನು ಬರುತ್ತ, ಪುಷ್ಪಗಳು ಬರುತ್ತ, ಫಲಗಳು ಬರುತ್ತ. ಸೊ ಪುಷ್ಪಂ ಸಮರ್ಪಣೆ ಇದಕ್ಕೆ ಹಾಗೆ ಬರುತ್ತ, ಆಸ್ ಈಸ್ ಇದಕ್ಕೋಸ್ಕರ ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿಲ್ಲ. ಅದೇ ಒಂದೊಂದು ಗಿಡದಲ್ಲಿ ನಾವು ನೋಡುವಂತ ಗಿಡಗಳಲ್ಲಿ ಇರುವಂತ ಹೂಗಳು, ಹಣ್ಣುಗಳು, ಅದೇ ಅವನಿಗೆ ಪುಷ್ಪಂ ಸಮರ್ಪಯಾಮಿ. ಫಲಂ ಸಮರ್ಪಯಾಮಿ ಆಯ್ತು ಅವನಿಗೆ. ಇನ್ನು ಏನು ನೆಕ್ಸ್ಟ್ ಬಂದು ಗಂಧಂ ಸಮರ್ಪಯಾಮಿ. ಸೊ ಈ ಗಂಧ ಏನು ಅಂದ್ರೆ ಎರಡು ರೀತಿಯಿಂದ ಇದಕ್ಕೆ ಅರ್ಥ ಮಾಡಬಹುದು. ಒಂದು ಈ ಪುಷ್ಪದಲ್ಲಿ ಇರುವಂತ ಗಂಧ, ಆ ಪುಷ್ಪದಿಂದ ಇರುವಂತ ಫ್ರೇಗ್ರೆನ್ಸ್, ಅದು ಗಂಧಂ ಸಮರ್ಪಯಾಮಿ ಅಂತ ಒಂದು. ಇನ್ನೊಂದು ಈ ಪುಷ್ಪದಿಂದ ಬಂದ ಗಂಧವನ್ನ ದೇವರಿಗೆ ಮುಟ್ಟಿಸ್ತಾರೆ, ಹಾಗೆ ವಾಯುದೇವರ ಮೂಲಕವಾಗಿ. ಅದಕ್ಕೆ ಗಂಧಂ, ಅದಕ್ಕೆ ಪುಷ್ಪ ಭೂರುಹಜ ಫಲ ಪುಷ್ಪ ಗಂಧ ಸಮೀರ ಅಂತ ಹಾಗೆ ನಾವು ಇಟ್ಕೋಬಹುದು. ಗಂಧ ಸಮೀರ, ಈ ಗಂಧವನ್ನ ಸಮೀರ, ಸಮೀರ ಅಂದ್ರೆ ಆ ಗಾಳಿಗೆ ಈರ ಅಂತಾರೆ, ಸಮೀರ ಆ ಗಾಳಿ ತಕೊಂಡು ಹೋಗಿ ಕೊಡುತ್ತಂತೆ. ಸೊ ಗಾಳಿಯಲ್ಲಿ ಬರುವಂತ ಗಾಳಿ ಇಟ್ ಟೇಕ್ಸ್ ದ ಫ್ರೇಗ್ರೆನ್ಸ್ ಅಂಡ್ ಸ್ಪ್ರೆಡ್ಸ್ ಇಟ್ ಎವ್ರಿವೇರ್. ಸೊ ಆದ ಕಾರಣದಿಂದ ಗಂಧ ಸಮೀರ ಅಂತ ಹೇಳ್ತಾರೆ. ಮತ್ತು ದೀಪ ಇರಬೇಕು, ಒಂದು ಒಂದು ದೇವರ ಪೂಜೆ ಆಗ್ಬೇಕಂದ್ರೆ ದೀಪ ಇರಲೇಬೇಕು. ಏನಿಲ್ಲಿ ದೀಪಗಳು ಅಂದ್ರೆ ಶಶಿ ರವಿ ದೀಪ ಅಂತ ಹೇಳ್ತಾರೆ. ಶಶಿ ರವಿ ಸೂರ್ಯ ಚಂದ್ರಗಳು ಹಾಗಾಗಿ ನಿಂತಿದ್ದು, ಅದಕ್ಕಿಂತ ದೊಡ್ಡ ದೀಪ ಬೇಕಾಗೇ ಇಲ್ಲ. ಸೊ ಈ ಸೂರ್ಯ ಚಂದ್ರ ಅದೇ ದೇವರಿಗೆ ಹಚ್ಚುವಂತ ದೀಪ ಅಂತ ಹೇಳ್ತಾರೆ. ಆಮೇಲೆ ದೇವರಿಗೆ ಆಭರಣ ಸಮರ್ಪಯಾಮಿ ಅಂತ ನಾವು ಕೊಡಬೇಕು. ಏನು ಆಭರಣ ಕೊಡೋದು ಅಂದ್ರೆ ತಾರಕೆಗಳು ಅಂದ್ರೆ ತಾರ ನಕ್ಷತ್ರ ತಾರ ಎರಡು ಹೇಳ್ತಾರೆ. ಸೊ ತಾರ ಅಂಬುದು ಅನೇಕ ದೇ ಆರ್ ಇಂಗ್ಲಿಷ್ಲಿ ಎರಡು ಒಂದೇ ಆಗುತ್ತೆ, ಕಾನ್ಸ್ಟಲೇಷನ್ ಅಂಡ್ ಸ್ಟಾರ್ಸ್ ಅಂತ ತಕೊಳ್ಳಿ. ಸೊ ಸ್ಟಾರ್ಸ್ ನಾವು ನೋಡುವಂತ ಸ್ಟಾರ್ಸ್ಗೆಲ್ಲ ತಾರ ಅಂತ ಹೇಳ್ತಾರೆ. ಆಮೇಲೆ ಅದ ಕಾನ್ಸ್ಟಲೇಷನ್ಸ್ ಎಲ್ಲ ಇರುತ್ತೆ ನೋಡಿ, ಒಂದೊಂದು ಕಾನ್ಸ್ಟಲೇಷನ್ಗೆ ನಕ್ಷತ್ರ ಅಂತ ಹೇಳ್ತಾರೆ. ಸೊ ಈ ತಾರಕ್ಕೆ ಸೊ ಬೇಸಿಕಲಿ ಏನಾಗುತ್ತೆ, ಒಂದು ಕಾನ್ಸ್ಟಲೇಷನ್ ಅಂತ ನೀವು ತಕೊಂಡ್ರೆ ಅದ್ರಲ್ಲಿ ಇರುವಂತ ನಕ್ಷತ್ರಗಳು ಎಲ್ಲ ಒಂದೊಂದು ಕಾನ್ಸ್ಟಲೇಷನ್ ಅದ್ರಲ್ಲಿ ಇರುವಂತ ನಕ್ಷತ್ರಗಳು. ಸೊ ಅನೇಕ, ಸೊ ಭಗವಂತನಿಗೆ ಆ ಒಂದು ಎಲ್ಲ ಭೂಷಣ ಆಭರಣಗಳು, ಎಷ್ಟು ಆಭರಣಗಳು ಇದೆ ಅಂದ್ರೆ ಅನೇಕ, ಎಷ್ಟು ಅಷ್ಟು ಒಂದು ತಾರೆಗಳು ಇದೆಯೋ ಅಷ್ಟು ಆಭರಣಗಳು ಅಂತ ಹೇಳ್ತಾರೆ. ಇನ್ನೊಂದು ರೀತಿ ಇದಕ್ಕೆ ನಾವು ಏನು ಆಭರಣ ಸಮರ್ಪಯಾಮಿ ಅಂತ ಹೇಳುವಾಗ ದೇವರಿಗೆ ಕೆಲವೊಮ್ಮೆ ನಾವು ಪುಷ್ಪದಿಂದ ಅರ್ಚನೆ ಮಾಡ್ತೀವಿ, ಪತ್ರದಿಂದ ಸ್ವರ್ಣಗೌರಿ ಪೂಜೆ ಬರುತ್ತೆ, ಪುಷ್ಪದಿಂದ ಪತ್ರದಿಂದ ಎಲ್ಲ ಮಾಡ್ತೀವಿ. ಮಾಡುವಾಗ ಅಲ್ಲಿ ಬರುತ್ತೆ ನೂರ ಎಂಟು ಅಷ್ಟೋತ್ತರಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ 108 ಎಂಬುದಕ್ಕೆ ಇದಕ್ಕೆ ಹೋಲಿಸ್ಕೋಬೇಕು. ಯಾಕೆಂದ್ರೆ ನೋಡಿ, ಬೇಸಿಕಲಿ ದ ಕಾನ್ಸ್ಟಲೇಷನ್ ಇದು ಹೇಳುವಾಗ 27 ಹೇಳ್ತಾರೆ. 27 ಮಿನಿಮಮ್ ಒಂದೊಂದಲ್ಲಿನೂ ನಾಲ್ಕು ಪಾದಗಳು ಇರುತ್ತೆ. ಸೊ 27 × 4 108 ಆಗತ್ತೆ. ಇದಕ್ಕೆ ದೇವರಿಗೆ ಸಮರ್ಪಣೆ ಮಾಡುವಾಗ ತಾರಾಮಾಲಾ ಅಂತಾನೆ ಹೇಳ್ತಾರೆ. ತಾರಾಮಾಲಾ ಅಂತಾನೆ ಹಾಕ್ತಾರೆ ದೇವರಿಗೆ, ಒಂದು ಆಭರಣ ಅಂತ ಹಾಕ್ತಾರೆ. ಸೊ ಈ ನಕ್ಷತ್ರಗಳು, ತಾರೆಗಳು, ಇದು ಎಲ್ಲವೂ ಭಗವಂತನಿಗೆ ಅರ್ಪಿಸೋ ಭೂಷಣ ಆಗತ್ತ. ಸೊ ಈ ತರ ಚಿಂತನೆ, ಈ ತರ ಅಂದ್ರೆ ಇಲ್ಲಿ ಏನು ಅರ್ಪಿಸಲು ಕೈಗೊಂಡು ಮಣ್ಣಿಸುವಂತ, ಅರ್ಪಿಸಲು ಅಂತ ದಟ್ ಈಸ್ ದ ಕೀ ಒನ್. ಅರ್ಪಿಸಲು ಅಂದ್ರೆ ಏನು ಅಂತ, ನಾವು ಇದೆಲ್ಲ ಕೊಡ್ತೀವಿ ಅಂತ ಚಿಂತನೆ ಇಲ್ಲ ಇಲ್ಲಿ. ಅರ್ಪಿಸಲು ಅಂಬೋದಕ್ಕೆ ಏನು ಅಂದ್ರೆ, ಈ ತರ ಒಂದು ವ್ಯಾಪ್ತ ಉಪಾಸಕರು ಇರ್ತಾರಲ್ಲ, ಅವರು ಎಲ್ಲಿ ಇವಾಗ ಚತುರ್ಮುಖ ಬ್ರಹ್ಮ, ವಾಯುದೇವರು, ಇಂದ್ರ, ಚಂದ್ರ ಮುಂತಾದವರೆಲ್ಲ ಒಂದೊಂದು ಮಾಡುವಾಗಲೂ ಸೂರ್ಯ ಉದಿಸುವಾಗ ಅಲ್ಲಿ ಸೂರ್ಯ ಅದನ್ನೇ ಸ್ಮರಣೆ ಮಾಡ್ತಾನಂತ. ಈ ಬೆಳಕಲ್ಲಿ ನನ್ನಲ್ಲಿ ಇದ್ದು, ಈ ಬೆಳಕಲ್ಲಿ ಇದ್ದು ನೀನೇ ಇದ್ಯಾ, ಇದು ನಿನಗೆ ಅಧೀನ, ಎಲ್ಲವೂ ನಿನ್ನ ಅಧೀನ ಅಂತ ಚಿಂತನೆ ಮಾಡ್ತಾಳೆ. ತಮ್ಮ ಹುಟ್ಟನ್ನೇ ನೆನಪು ಮಾಡಿಕೊಂಡು, ಯಾಕೆಂದ್ರೆ ಸೂರ್ಯ ಆ ಭಗವಂತನ ಕಣ್ಣು, ಪ್ರಕಾಶದಿಂದ ಹುಟ್ಟು ಬಂದಿದ್ದಾನೆ ಅವನು, ಅವನಲ್ಲಿ ಆ ಭಗವಂತ ಇದ್ದು ಬೆಳಕನ್ನು ಕೊಟ್ಟಿದ್ದಾನೆ. ಹೀಗೆ ಒಂದೊಂದು ದೇವತೆಗಳಿಗೇನು ಅನ್ವಯವಾಗತ್ತೆ ಇದನ್ನ ಅವರು ತಿಳ್ಕೊಂಡು, ಏನು ಬೇಸಿಕಲಿ ಎಲ್ಲವೂ ಭಗವಂತನ ಅಧೀನ ಅಂತ ಒಂದು, ಎಲ್ಲದಲ್ಲಿನೂ ಭಗವಂತ ವ್ಯಾಪ್ತನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಯಾವುದು ನನ್ನದಲ್ಲ ಅಂಬೋ ಚಿಂತನೆ ಇದೆ ಅಲ್ಲ, ಅದೇ ಅರ್ಪಣೆ ಅಂತ ಹೇಳೋದು. ಆ ತರ ಸರಿಯಾಗಿ ಅರ್ಪಣೆ ಮಾಡಿದ್ರೆ ಅರ್ಪಿಸಲು ಕೈಗೊಂಬ. ಕೈಗೊಂಬ ಅಂದ್ರೆ ಏನತ್ತ, ಕೈಗೊಂಬ ಅಂದ್ರೆ ಅವನು ಸ್ವೀಕಾರ ಮಾಡ್ತಾನೆ, ಭಗವಂತ ಸ್ವೀಕಾರ ಮಾಡ್ತಾನೆ. ಏನು ನಮಗೆ ಆ ಒಂದು ಜ್ಞಾನ ಇದೆ, ಭಗವಂತ ಕೊಟ್ಟದ್ದು, ಭಗವಂತ ಇಟ್ಟದ್ದು ಅಂಬೋ ಸರಿಯಾದ ಒಂದು ಜ್ಞಾನ ಇದೆ. ಆದ ಕಾರಣದಿಂದ ಆ ಕೈಗೊಂಡು ಮನ್ನಿಸುವ ಅಂದ್ರೆ ಕೈಗೊಂಡು ಸ್ವೀಕಾರ ಮಾಡ್ತಾನೆ ಅಂದ್ರೆ ನಮ್ಗೆ ಆ ಪ್ರಸನ್ನ ಆಗುತ್ತಾನೆ, ನಮ್ಗೆ ಅವನ ಅನುಗ್ರಹ ಸಿಕ್ಕತ್ತಂತ ತಕ್ಕಬೇಕು ಇಲ್ಲಿ. ಸೊ ಇದು ಬೇಸಿಕಲಿ ನಾವು ಮಾಡುವಂತ ಷೋಡಶ ಉಪಚಾರ ಪೂಜೆಯ ಒಂದು ಕಂಡೆನ್ಸ್ ಫಾರ್ಮ್. ದೇವತೆಗಳು ಎಲ್ಲಿ ಇದ್ರೂ ಇದನ್ನ ಮಾಡ್ತಾರೆ, ಆಪ್ತ ಉಪಾಸಕರು ಇದನ್ನ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಇದನ್ನ ಇನ್ನೊಂದು ಹಿಂಟ್ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಇದನ್ನ ನಮ್ಮ ದಾಸರಾಯರು ಮಾಡ್ತಾ ಇದ್ದಾರೆ. ದಾಸರಾಯರು ಕರ್ಮಜ ದೇವತೆ ಅವರು. ಆ ಕರ್ಮಜ ದೇವತೆಗಳಿಗೆ ಈ ಬ್ರಹ್ಮಾಂಡದ ಒಳಗೆ ಒಬ್ಬೊಬ್ಬರಿಗೆ ಒಂದೊಂದು ವ್ಯಾಪ್ತಿ ಇರುತ್ತೆ. ಕರ್ಮಜ ದೇವತೆಗಳಿಗೆ ಇಡೀ ಬ್ರಹ್ಮಾಂಡದ ಒಳಗೆ ಅವ್ರಿಗೆ ವ್ಯಾಪ್ತಿ. ಸೊ ಬ್ರಹ್ಮಾಂಡದೊಳಗೆ, ಅದಕ್ಕೆ ವಾರಿಜ ಭವಾಂಡವೇ ಸುಮಂಡ ಮಂಟಪ ಅಂತ ಅಲ್ಲಿಂದ ಶುರು ಮಾಡ್ತಾ ಇದ್ದಾರೆ. ಸೊ ಅವ್ರು ಇಷ್ಟನ್ನು ಅವರು ನೋಡ್ತಾ ಇದ್ದಾರೆ, ನೋಡಿ ಅದನ್ನ ಅಲ್ಲಲ್ಲಿ ಅಲ್ಲಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ದಾಸರು ಹೀಗೆ ಚಿಂತನೆ ಮಾಡ್ತಾರ, ವ್ಯಾಪ್ತ ಉಪಾಸಕರು ಹೀಗೆ ಚಿಂತನೆ ಮಾಡ್ತಾರ ಅಂತ ನಾವು ಚಿಂತನೆ ಮಾಡಿದ್ರೆ ಆ ಚೂರು ಚಾರು ಫಲವೂ ನಮಗೆ ಬರುತ್ತೆ. ಇದು ನಾವು ಪೂಜೆ ಮಾಡುವಾಗ, ನಾವು ಬಂದು ತುಳಸಿ ಪೂಜೆಯನ್ನು ನಾಳೆ ಸುವರ್ಣಗೌರಿ ಪೂಜೆ ಮಾಡುವಾಗ ಆಸನ ಸಮರ್ಪ ಒಂದೊಂದು ಹೇಳುವಾಗ ಇದು ನಮ್ಗೆ ಒಂದು ಥಾಟ್ ಬಂದ್ರೆ ಚೆನ್ನಾಗಿರತ್ತೆ, ಒಂದು ಅನುಸಂಧಾನಕ್ಕೆ ಇಟ್ಟ ಫಲ ಬರುತ್ತೆ. ಬಿಕಾಸ್ ಇಷ್ಟು ಎಂಟೈರ್ ಥಿಂಗ್ ಸಮರ್ಪಣೆ ಅರ್ಪಣೆ ಎಲ್ಲವೂ ಅವನ ಅಧೀನ ಅಂತ ತಿಳ್ಕೊಳ್ಳೋದು ಅದು ಒಂದು. ಇನ್ನೊಂದು ಪುರುಷ ರೂಪತ್ರಯ ಅಂತ ಹೇಳಿದಂತೆ ಇದು ಹೊರಗೆ ಮಾತ್ರ ಅಲ್ಲ, ನಮ್ಮ ಒಳಗೇನೂ ಇದೆ ಅಂತ ಚಿಂತನೆ. ಮತ್ತು ಇದು ಎಲ್ಲೋ ಒಂದೊಂದಲೇನು ಇರುವಂತ ಈ ಭಗವಂತ ನಮ್ಮ ಬಿಂಬರೂಪನಾಗಿದ್ದಾನಂತ ತಿಳ್ಕೊಂಡು ದೀಸ್ ಥಾಟ್ಸ್ ಒಂದು ಪ್ರಾಕ್ಟೀಸ್ಲಿ ನಾವು ಈ ತರ ಒಂದು ಸುವರ್ಣ ಗೌರಿ ಪೂಜೆ ಆ ತರ ಒಂದೊಂದು ಮಾಡೋವಾಗ ಇದು ಒಂದು ಚಿಕ್ಕ ಚಿಕ್ಕ ಥಾಟ್ಸ್ ನಾವು ಇಟ್ಟುಕೊಂಡ್ರೆ ಆ ಪೂಜೆಗೆ ಫಲವೂ ಜಾಸ್ತಿ, ಜ್ಞಾನದ ಫಲ, ಭಗವಂತನ ರಕ್ಷಣೆಯೇ ಸಿಕ್ಕತ್ತೆ ಅಂತ ಹೇಳ್ತಾ ಕೃಷ್ಣಾರ್ಪಣ ಅಂತೇಳಿ ನಾರಾಯಣ.